ஹரி ஓம் ஸ்ரீ குருப்பியோ நம. அப்ரமம் பங்கரயித்தம் அஜடம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சனர்ஷனா சைதீர்த்தாக்கியத்தனே பாசதாம் நோ ஹிருதம்பரே அர்த்திகல்பித கல்போயம் பிரத்யத்யகேசரி வியாசதீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜகுரூன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய பததாம் கல்பவருஷாய நமதாம் காமதேனவே துர்வாதி துவாந்திரவியே வைஷ்ணவேந்தி வரேந்தவே ஸ்ரீ ராகவேந்திர குருவே நமோச்சிந்த தயாளவே ஆபாதமௌலி பர்யந்தம் குருநாம் ஆக்தியம் ஸ்மரே தேன விக்னாஹ பிரணஷ்யந்தி சித்திர மனோரதாஹ. ஹரி ஓம் ஸ்ரீ குருப்யோ நமஹ. ஹரிகதாமிருத சார குருகள கருணதிந்தா பணிது பேளுவே பரம பகவத் பக்தரிதனாதரதி கேளுவுது. நாவு ஹரிகதாமிருதசாரதல்லி ஒன்னொந்து புஸ்தகத்தில் ஒன்னொந்து ஆர்டர் இது. நாவு ஃபாலோ மாட்தா இரோது சங்கர்ஷ்ணவர வியாக்கியான இருந்த ஆ புஸ்தகத்தில் கொட்ட ஆர்டர் ஃபாலோ மாட்தா இத்தீவி. அதனால் 19 சந்தி, இதுக்கு கர்ம விமோசன சந்தி அந்த ஹெசரிதே, ஸ்தோத்திர பிரகரண சந்தி அத்தவா ஸ்தோத்திர சந்தி அந்தலும் ஹெசரிதே. சோ ஒன்னொந்து புஸ்தகத்தில் ஒன்னு ஹெசரிபோது கர்ம விமோசன சந்தி, இல்லதிதரே ஸ்தோத்திர பிரகரண சந்தி, இல்ல ஸ்தோத்திர சந்தி அந்த ஹெசரிருத்தே. சோ இல்லி நாவு லாஸ்ட் கிளாஸ் நல்லி முதலனே பத்தியவன் நோடிதிவி. மூல நாராயணனு மாயா லோல அனந்தாவதார நாமக வியாழரூப ஜெயாரமணன ஆவேஷ நினைசுவனு நீலகைவ அனந்த சேதன ஜாலதொழு பிரத்யும்ன பிரம்மாண்ட ஆலயத ஒள ஒரகு நிலசிய சாந்தி அனிருத்த. இல்லி நமக்கு இது சுஷ்டிய பிரகரண சந்தி அல்ல, அந்த சுஷ்டிய விஷய விசாரங்கள பூர்ணவாக தெளிசுவந்த சந்தி அல்ல. இது இது முக்கியவாக கர்ம விமோச்சன சந்தி, அந்த கர்மகளு கர்மகளு கர்மனோ கஹனோ கதி அந்த ஹேளிதಂತೆ கர்மகள விசார பாழ ஆழவாதது, கர்மகள சமாச்சார நமக்கு பாழ கொந்தல உண்டு மாடுவந்தது. ஈ கர்மகளு நமக்கு அநாதி காலதிந்த நம்மன்னு கட்டி ஹாக்கிருவந்தது. ஈ கர்மகளு நாவு மாடுத்தா 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 இதுரே இன்னும் 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 ஜாஸ்தியாக நம்மன்னு ஈ ஒந்து ஜன்மதல்லி மாடுவ கர்மகளு எஷ்டோ சாவிராறு ஜன்மகளுக்கு வந்து ஈ விதவாக எவர் எக்ஸ்பேண்டிங் ஆதர இது நமக்கு டிஸ்கரேஜிங் ஆகிது அல்லவா, யாகிது அந்த ஹேளிதரே ಅದಕ್ಕೆ ಆ ಎಲ್ಲ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಹೊರಟಂತಹ ಸಂಧಿ ಇದು. ಸೊ ಈ ಕರ್ಮಗಳಿಂದ ಜೀವರಾಶಿಗಳಿಗೆ ವಿಮೋಚನ ಹೇಗೆ ಬರುತ್ತೆ, ಹೇಗೆ ಹೊರಗೆ ಬೀಳ್ತಾರೆ, ಹೇಗೆ ಮೋಕ್ಷಕ್ಕೆ ಹೋಗ್ತಾರೆ, ಅದರ ಮಾರ್ಗವೇನು, ಅದರ ವಿಧಾನವೇನು ಅನ್ನೋದನ್ನು ತಿಳಿಸುವುದೇ ಇಲ್ಲಿ ಮುಖ್ಯ ಉದ್ದೇಶ. ಸೊ ಈ ಕರ್ಮಗಳು ನಮಗೆ ನಡೆಯಬೇಕೆಂದರೆ ಅದಕ್ಕೆ ಮುಖ್ಯವಾದ ಸೃಷ್ಟಿ ಆಗಬೇಕು. ಅದಕ್ಕೆ ಸೃಷ್ಟಿಯ ಸ್ವಲ್ಪ ಸಮಾಚಾರವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಈ ಕರ್ಮ ನಾವು ಮಾಡಬೇಕು ಅಂದ್ರೆ ಸೃಷ್ಟಿ ಇಲ್ಲದೆ ಇದ್ದರೆ, ದೇಹವಿಲ್ಲದೆ ಇದ್ದರೆ ನಾವು ಕರ್ಮ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪರಮಾತ್ಮ ನಮಗೆ ಸ್ಥೂಲ ದೇಹವನ್ನು ಕೊಟ್ಟು ಸ್ಥೂಲ ದೇಹದ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ಮಾಡಿ ಪರಮಾತ್ಮ ನಮಗೆ ಈ ಕರ್ಮಗಳು ಮಾಡುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಸೊ ಈ ಕರ್ಮಗಳ ಅಂಶಗಳು ಬಹಳ ಕಡೆ ನಮಗೆ ಬರುತ್ತೆ. ಮುಖ್ಯವಾಗಿ ವಿಷ್ಣು ರಹಸ್ಯದಲ್ಲಿ ಇದನ್ನು ಏನ್ ಹೇಳಿದ್ದಾರೆ ಅಂಥೇಳಿ ಸ್ವಲ್ಪ ಇವತ್ತು ನೋಡೋಣ. ವಿಷ್ಣು ರಹಸ್ಯದಲ್ಲಿ 33 ಅಧ್ಯಾಯದಲ್ಲಿ ಒಂದು ಹೇಳ್ತಾರೆ, ಅನಾದಿ ಕರ್ಮಣಾಬದ್ಧ ಜೀವ ಏವ ಹಿ ಸರ್ವಶಃ ಪ್ರಾರಬ್ಧ ಕರ್ಮ ಭುಂಜಾನಃ ಪುನಃ ಕರ್ಮಾಣಿ ಕುರುವಂತೆ ತಾನ್ಯೇವ ಕ್ರಿಯಮಾಣಾನಿ ಜಾಯಂತೆ ಸಂಚಿತಾನ್ಯಪಿ ತಾನೈವ ಕಾಲತೋ ಯಾಂತಿ ಪ್ರಾರಬ್ಧತ್ವಂ ಫಲೋನ್ಮುಖಾತ್ ಕೋ ನಾಮ ಕರ್ಮಣಾಂ ಪಾಕಕಾಲಂ ಜಾನಾತಿ ಮಾನವಃ ಫಲೇನ ಏವ ವಿನಿಶ್ಚೇಯಃ ಪಾಪಕಾಲೋ ಅಯಂ ಇತ್ಯಪಿ ಅಯಂ ಏವ ಹಿ ಜೀವಸ್ಯ கர்மபந்தஹ ப்ரகீர்த்திதஹ அநாதினா து லிங்கேன சூக்ஷ்மம் சூக்ஷ்ம மாத்ர இந்திரியா இந்திரியயா ஆத்மனா சுப அசுப த்ருஷ்டயுதோ நானா யோனிஷு நீயதே யதா ஈஸ்வரஹ ப்ராணயுதஹ பிதரி ஸ்தாபயதி அமும் ததா ப்ரபுதி தத்தேஹே ஸ்திதஹ மாசத்வயாவதி ரேதோரூபா மாதரி சகாலே யோனிம் விஷத்யபி யோனிம் சோதயதே தத்ர வாசுதேவாபிதோ ஹரிஹி ரேதஹ சிஞ்சதி தத்ர ஏஷ ப்ரத்யும்னோ ஹி ப்ரஜாபதிஹி துவஷ்டா சங்கர்ஷ்ணஹ தத்ர தத்தே ரூப விபாககான் த்ருத்வா புஷ்ணாதி தம் கர்ப்பம் ஸ்வயம் தாதா அனிருத்தகஹ தத்ரஸ்தஸ்ய அபி பூர்வேண கர்மணா பதனம் பவேத் அந்தேளி ஜீவகளிகே ಆ ಕರ್ಮಗಳನ್ನು ಪರಮಾತ್ಮ ಯಾವ ಯಾವ ದಶೆಯಲ್ಲಿ ಹೇಗೆ ಹೇಗೆ ತಾನು ಆ ರೂಪಗಳನ್ನು ತಗೊಂಡು ಮಾಡಿಸ್ತಾನೆ ಎಲ್ಲವನ್ನು ಅಂತನ್ನು ಇಲ್ಲಿ ಬಹಳ ಸಂಕ್ಷೇಪವಾಗಿ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ದಾರೆ. ಅನಾದಿ ಕರ್ಮಣ ಬದ್ಧ ಜೀವ ಏವಹಿ ಸರ್ವಶ, ಜೀವರಾಶಿಗಳೆಲ್ಲ ಅನಾದಿ ಕರ್ಮದಿಂದ ಬದ್ಧರಾಗಿದ್ದಾರೆ, ಕಟ್ಟಲ್ಪಟ್ಟವರಾಗಿದ್ದಾರೆ. ನಮ್ಮ ಕರ್ಮ ಯಾವಾಗ ಶುರು ಆಯ್ತು ರೀ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ನಡೀತಾ ಇದೆ. ಸೊ ಪ್ರಾರಬ್ಧ ಕರ್ಮ ಭುಂಜನಾಹ, ನಾವು ಪ್ರಾರಬ್ಧ ಕರ್ಮವನ್ನು ಅನುಭೋಗ ಮಾಡ್ತಾ ಇದ್ದೀವಿ. ಅನುಭೋಗ ಮಾಡ್ತಾ ಮಾಡ್ತಾ ಪುನಃ ಕರ್ಮಾಣಿ ಕೊರುವಂತೆ, ಮತ್ತು ಕರ್ಮಗಳನ್ನು ಪ್ರಾರಬ್ಧ ಕರ್ಮ ಅನುಭವ ಮಾಡುವ ಕರ್ಮಗಳನ್ನು ಮತ್ತು ಮಾಡೋದು. ತಾನೇವ ಕ್ರಿಯಮಾಣಾನೆ ಜಾಯಂತೆ ಸಂಚಿತಾನ್ಯಪಿ, ಆ ಕರ್ಮಗಳನ್ನು ನಾವು ಮಾಡ್ತಾ ಸಂಚಿತ ಸಂಪಾದಿಸ್ತಾ ಇದ್ದೀವಿ, ಇನ್ನು ಕರ್ಮವನ್ನು ಸಂಪಾದಿಸ್ತಾ ಇದ್ದೀವಿ. ನಾವು ಮಾಡಿದ ಕರ್ಮಗಳ ಮೂಲಕವಾಗಿ ಮತ್ತು ಮತ್ತು ಹುಟ್ಟುತ್ತಾ ಇದ್ದೀವಿ. ತಾನ್ಯೇವ ಕಾಲತೋಯಾಂತಿ ಪ್ರಾರಬ್ಧತ್ವ ಫಲೋನ್ಮುಖಾತ್, ಆ ಸಂಚಿತ ಕರ್ಮಗಳೇ ಕಾಲ ವಶಾತ್ ಅಂದ್ರೆ ಕಾಲದಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಯಾವಾಗಲೂ ಆ ಸಂಚಿತ ಕರ್ಮ ನಮಗೆ ಪ್ರಾರಬ್ಧ ಕರ್ಮವಾಗಿ ಅದು ಪರಿಣಾಮವನ್ನು ಹೊಂದುತ್ತೆ. ಸೊ ಪ್ರಾರಬ್ಧತ್ವ ಫಲೋನ್ಮುಖಾತ್, ಆ ಪ್ರಾರಬ್ಧ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು. ಪ್ರಾರಬ್ಧಂ ಅನು ಅವಶ್ಯ ಅನುಭೋಕ್ತವ್ಯಂ ಅಂತ ಹೇಳಿದಂತೆ. ಕೋ ನಾಮ ಕರ್ಮಣಾಂ ಪಾಕಕಾಲಂ ಜಾನಾತಿ ಮಾನವ, ಯಾವ ಕರ್ಮಗಳಿಗೆ ಯಾವಾಗ ಪರಿಪಕ್ವವಾಗಿ ಹೇಗೆ ಹೇಗೆ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮನುಷ್ಯನಿಗೆ ಯಾರಿಗೂ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ಸಾಮಾನ್ಯ ಮಾನವರಿಗೆ ಇದು ಗೊತ್ತಾಗೋದಿಲ್ಲ. ಫಲೇನ ಏವ ವಿನಿಶ್ಚಯ ಪಾಪಕಾಲೋ ಅಯಮಿತ್ಯಪಿ, ನಮಗೆ ಸಿಗುವ ಫಲಗಳ ಮೂಲಕವಾಗಿ ನಾವು ನಿಶ್ಚಯ ಮಾಡಬೇಕು. ಈಗ ನಾವು ಪಾಪಕಾಲ ಬಂದ್ರೆ ನನ್ನ ಪಾಪಕರ್ಮ ಈಗ ಪರಿಪಕ್ವವಾಯಿತು, ಈಗ ನನಗೆ ಆ ಪಾಪಕರ್ಮದ ದುಃಖ ಬರ್ತಾ ಇದೆ. ಪುಣ್ಯ ಪರಿಪಕ್ವವಾದಾಗ ಸುಖ ಬರುತ್ತೆ. ಈ ವಿಧವಾಗಿ ನಮಗೆ ಬರುವ ಆ ಫಲಗಳ ಮೂಲಕವಾಗಿ ಪಾಪ ಪರಿಪಕ್ವಾಯಿತಾ ಪುಣ್ಯ ಪರಿಪಕ್ವಾಯಿತಾ ಅನ್ನೋದು ಗೊತ್ತಾಗುತ್ತೆ, ಹೊರತು ಫ್ಯೂಚರ್ ನಮಗೆ ಗೊತ್ತಿಲ್ಲ. ಅಯಮೇವ ಹಿ ಜೀವಸ್ಯ ಕರ್ಮಬಂಧ ಪ್ರಕೀರ್ತಿತಃ, ಅದಕ್ಕೆ ಇದೇ ಜೀವನಿಗೆ ಕರ್ಮಬಂಧಕವಾಗಿದೆ ಅಂತ ಹೇಳಿ, ಏನು ಅನಾದಿವಾಗಿ ಬರುವಂತಹ ಈ ಕರ್ಮಗಳು, ಅದು ಅನಾದಿನಾತು ಲಿಂಗೇನ ಸೂಕ್ಷ್ಮ ಮಾತ್ರ ಇಂದ್ರಿಯ ಆತ್ಮನ ಅಂತೇಳಿ. ಈ ಲಿಂಗ ದೇಹ ಅನ್ನೋದು ಸೂಕ್ಷ್ಮವಾಗಿದ್ದು ಅದು ಹೇಗಿದೆ ಅಂತ ಹೇಳಿದ್ರೆ, ಮಾತ್ರಗಳು ಇಂದ್ರಿಯಗಳು ಅಯಂ ಆತ್ಮನ, ಅಂದ್ರೆ ಈ ಲಿಂಗ ದೇಹದಲ್ಲಿ ನಮಗೇನೇನಿದೆ ಅಂತ ಹೇಳಿದ್ರೆ ಸೂಕ್ಷ್ಮವಾದ ಈ ಮನಸ್ಸಿದೆ ಅಷ್ಟೇ ಅಲ್ಲದೆ ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಈ ವಿಧವಾಗಿ ಷೋಡಶಾತ್ಮಕ ಷೋಡಶ ಕಲಾತ್ಮಕವಾದ ಲಿಂಗ ದೇಹ, 16 ಕಳಗಳಿಂದ ತುಂಬಿದಂತಹ ಲಿಂಗ ದೇಹ ಇದೆ. ಶುಭ ಶುಭ ಅಶುಭ ದೃಷ್ಟಯೋಹೋ ದುಷ್ಟಯುತ, ನಮಗೆ ಶುಭ ಅಶುಭ ಕರ್ಮಗಳು ಯಾವ್ದಿದೆ ಅವೆಲ್ಲವೂ ಕೂಡ ಆ ಕರ್ಮಗಳ ಮೂಲಕವಾಗಿ ನಾನಾ ಯೋನಿಷು ನೀಯತೆ, ಇದು ನಮಗೆ ಈ ಲಿಂಗದೇಹದ ಸಹಿತವಾಗಿ ನಾವು ನಾನಾ ಯೋನಿಗಳಲ್ಲಿ ಪ್ರವೇಶ ಮಾಡ್ತೀವಿ. ಒಂದೊಂದು ಯೋನಿಗಳಂದ್ರೆ ಬೇರೆ ಬೇರೆ ಜಾತಿಗಳು, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ಅಂತ ಹೇಳಿದಂತೆ, ಈ ವಿಧವಾಗಿ ಒಂದೊಂದು ಜನ್ಮವನ್ನು ನಾವು ತಾಳ್ತಾ ಇರ್ತೀವಿ. ಯದಾ ಈಶ್ವರ, ಯಾವಾಗಾದರೆ ಪರಮಾತ್ಮನು ಪ್ರಾಣಯುತ ಪ್ರಾಣದೇವರು ಮುಖ್ಯ ಪ್ರಾಣದೇವರ ಜೊತೆಯಲ್ಲಿ ಪಿತರಿ ತಂದೆಯಲ್ಲಿ ಸ್ಥಾಪಯತಿ ಅಮು, ಪ್ರತಿಯೊಂದು ಜೀವನನ್ನು ಮೊದಲು ತಂದೆಯ ದೇಹದಲ್ಲಿ ಪ್ರವೇಶ ಮಾಡಿಸುತ್ತಾರೆ. ಮಾಡಿದ ಮೇಲೆ ತದಾ ಪ್ರಭೃತಿ ತದ್ದೇಹೇ ಸ್ಥಿತೋ ಮಾಸದ್ವಯಾವಧಿ, ನಮಗೆ ಇದು ಗೊತ್ತಿಲ್ಲದ ವಿಷಯ, ಪ್ರತಿಯೊಂದು ಜೀವ ಮೊದಲು ತಂದೆಯಲ್ಲಿ ಪ್ರವೇಶ ಮಾಡಿ 2 ತಿಂಗಳ ಕಾಲ ಆ ತಂದೆಯ ದೇಹದಲ್ಲೇ ಇರ್ತಾನೆ. ಆ ಜೀವ ಇದ್ದು ಬಿಟ್ಟು ರೇತೋರೂಪನಲ್ಲಿ ಮಾತರಿ ಸಕಾಲ, ಯಾವಾಗ ಕಾಲ ಪರಿಪಕ್ವಾಯಿತು ಆವಾಗ ಆ ಸಕಾಲದಲ್ಲಿ ಮಾತೃ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಯೋನಿಂ ವಿಷತ್ಯಪಿ, ಅಲ್ಲಿ ತಾಯಿಯ ಶರೀರದಲ್ಲಿ ಪ್ರವೇಶ ಮಾಡಿ ಆ ಮಾಡಿದಾಗ ಏನಾಗುತ್ತೆ, ಯೋನಿಂ ಶೋಧಯತಿ ತತ್ರ ವಾಸುದೇವಾಭಿಧೋ ಹರಿಹಿ, ವಾಸುದೇವ ನಾಮಕನಾದ ಪರಮಾತ್ಮ ಅವನು ಆ ಜೀವ ಪ್ರವೇಶ ಮಾಡುವುದಕ್ಕೆ ಬೇಕಾದ ಯೋನಿ ಶೋಧನೆ ಅಂದ್ರೆ ಅಲ್ಲಿ ಯೋನಿಯನ್ನು ಶುದ್ಧಗೊಳಿಸಿ ಅಂದ್ರೆ ಆ ಜೀವ ಪ್ರವೇಶ ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತಾನೆ ಪರಮಾತ್ಮ, ಮಾಡಿಸ್ತಾನೆ. ಅಲ್ಲಿ ರೇತಃ ಸಿಂಚತಿ ತತ್ರ ಏಷ ಪ್ರದ್ಯುಮ್ನ ಹಿ ಪ್ರಜಾಪತಿ, ಪ್ರದ್ಯುಮ್ನ ನಾಮಕನಾದ ಪ್ರಜಾಪತಿ ಪರಮಾತ್ಮನು ಅವನು ಆ ರೇತಸ್ಸನ್ನು ಸಿಂಚನೆ ಅಂದ್ರನ್ನು ತೋರಿಸಿಬಿಟ್ಟು ಅಂದ್ರೆ ಅಲ್ಲಿ ಹೋಗುವಂತೆ ಮಾಡಿದ ಪ್ರಯಾಣವನ್ನು ಮಾಡಿಸ್ತಾನೆ. ಆವಾಗ ಅದಕ್ಕೆ ಆ ಅನಿರುದ್ಧ ಶರೀರ ಧಾರಣೆ ಮಾಡಿದಂತಹ ಈ ಸ್ವರೂಪ ದೇಹಕ್ಕೆ ಯಾವ ಆಕಾರವೂ ಇಲ್ಲ, ಅದು ಅಪ್ರಾಕೃತವಾದದ್ದು. ಆದರೆ ಮೇಲೆ ಲಿಂಗ ದೇಹ ಇದೆ, ಅದರ ಮೇಲೆ ಅನಿರುದ್ಧ ದೇಹ ಇದೆ, ಅದರ ಮೇಲೆ ಸೂಕ್ಷ್ಮವಾದ ಸ್ಥೂಲ ದೇಹವೂ ಈಗ ಬಂತು. ಆ ಸ್ಥೂಲ ದೇಹ ಯಾವುದು ಅಂತ ಹೇಳಿದ್ರೆ ಈ ರೇತೋ ರೂಪದಲ್ಲಿ ಇದರ ರೂಪದಲ್ಲಿ ನಾವು ಗರ್ಭಪ್ರವೇಶ ಗರ್ಭದೇಹ ಯಾವುದಿದೋ ಆ ಸೂಕ್ಷ್ಮವಾದ ಗರ್ಭದೇಹ ಅದು ಬಂತು. ಅದು ಬಂದಾಗ ಅದನ್ನು ತ್ವಷ್ಟ ಆ ಒಂದು ತಕ್ಷಕ ಅಂದ್ರೆ ಕಾರ್ಪೆಂಟರು ಅದನ್ನು ವರ್ಕ್ ಮಾಡಿಬಿಟ್ಟು ಮಾಡಿದಂತೆ ಪರಮಾತ್ಮ ಏನು ಮಾಡ್ತಾನೆ, ಸಂಕರ್ಷಣ ದೇವರು ತ್ವಷ್ಟನಾಗಿ ಅಂದ್ರೆ ಅಲ್ಲಿ ತಾನು ಅದಕ್ಕೆ ರೂಪ ವಿಭಾಗ ಮಾಡ್ತಾನೆ. ದತ್ತೆ ರೂಪ ವಿಭಾಗ ಕಾನ್, ಅದಕ್ಕೆ ರೂಪ ವಿಭಾಗವನ್ನು ಮಾಡಿ ಅಂದ್ರೆ ಯಾವ ಯಾವ ಶೇಪ್ ಈಗ ಆ ಹುಲಿಯಲ್ಲಿ ಹುಟ್ಟಬೇಕಂದ್ರೆ ಹುಲಿಯ ದೇಹವನ್ನು, ಮನುಷ್ಯನಲ್ಲಿ ಹುಟ್ಟಬೇಕಂದ್ರೆ ಮನುಷ್ಯ ದೇಹ ಬರುವಂತೆ ಅತಿ ಸೂಕ್ಷ್ಮವಾಗಿ ಈವನ್ ಅಟ್ ದ ಟೈನಿ ಸ್ಟೇಜ್ ನಲ್ಲಿ ಅದಕ್ಕೆ ಬೇಕಾದ ಒಂದು ಬೀಜ ರೂಪದಲ್ಲಿರುವಂತಹ ಅದನ್ನು ಅಂತಹ ಒಂದು ರೂಪವನ್ನು ಸ್ವರೂಪ ಕೊಡ್ತಾನೆ, ತಾನು ಆಕಾರವನ್ನು ತಾನು ಕೊಡ್ತಾನೆ. ಕೊಟ್ಟಾಗ ಧೃತ್ವ ಪುಷ್ಣಾತಿ ತಂ ಗರ್ಭಂ ಸ್ವಯಂ ಧಾತ ಅನಿರುದ್ಧಕಃ, ಅನಿರುದ್ಧನ ರೂಪನಾದ ಪರಮಾತ್ಮ ಏನು ಮಾಡ್ತಾನೆ, ಅದನ್ನು ತಾನು ಸ್ವಯಂ ತಾನು ಧಾರಣ ಪೋಷಣೆಯನ್ನು ಮಾಡ್ತಾನೆ. ಈ ವಿಧವಾಗಿ ಈ ಪಂಚ ರೂಪಗಳಲ್ಲಿ ಇರುವಂತಹ ಈ ಪರಮಾತ್ಮನ ಈ ಕಾರ್ಯಗಳನ್ನಿಲ್ಲಿ ನಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ತತ್ರಸ್ಥಸ್ಯ ಅಪಿ ಪೂರ್ವೇಣ ಕರ್ಮಣ ಪತನಂ ಭವೇತ್. ಅಲ್ಲಿ ಇರುವಾಗ ಆ ವಿಧವಾಗಿ ಬಂದ ಜೀವ ತನ್ನ ಕರ್ಮಗಳ ಮೂಲಕವಾಗಿ ತಾನು ಅಲ್ಲಿ ಮಾತೃಗರ್ಭದಿಂದ ಹೊರಗೆ ಬಿದ್ದು ತನ್ನ ಜನ್ಮವನ್ನು ತನ್ನ ದೇಹ ಕ್ರಿಯವನ್ನು ಕಾರ್ಯವನ್ನು ಮುಂದುವರಿಸುತ್ತಾನೆ ಅನ್ನುವುದನ್ನು ಹೇಳಿದ್ದಾರೆ. ಈ ವಿಧವಾಗಿ ಈ ಕರ್ಮಗಳು ಮಾಡಲಿಕ್ಕೆ ಅಲ್ಲಿ ಶುರು ಆಗುತ್ತೆ. ಜನ್ಮ ಬಂದ ಮೇಲೆ ಜೀವಗಳು ಕರ್ಮ ಮಾಡಲಿಕ್ಕೆ ಶುರು ಆಗ್ತಾರೆ. ಅಲ್ಲಿ ಕರ್ಮಗಳಲ್ಲಿ ನಮಗೆ ಅನೇಕ ವಿಧವಾದ ಕರ್ಮಗಳಿದೆ. ನಿತ್ಯ ಕರ್ಮಗಳು, ನೈಮಿತ್ಯ ಕರ್ಮಗಳು, ಕಾಮ್ಯ ಕರ್ಮಗಳು ಇತ್ಯಾದಿ. ನಿತ್ಯ ಕರ್ಮಗಳಂತ ಹೇಳಿದರೆ ನಾವು ಪ್ರತಿನಿತ್ಯ ಮಾಡಬೇಕಾದ ಸ್ನಾನ ಸಂನ್ಯಾವಂದನ ಜಪ ತಪ ಪೂಜಾ ಇತ್ಯಾದಿಗಳು ಯಾವ್ದಿದ್ದು ಅವು ನಿತ್ಯ ಕರ್ಮಗಳು. ಅದಾದ ಮೇಲೆ ನೈಮಿತ್ಯ ಕರ್ಮಗಳಂದ್ರೆ ಗ್ರಹಣಾದಿಗಳಲ್ಲಿ ಮಾಡುವಂತಹದ್ದು, ಪರ್ವಕಾಲಗಳಲ್ಲಿ ಮಾಡುವಂತಹದ್ದು, ಉತ್ತರಾಯಣ ದಕ್ಷಿಣಾಯಣ ಪುಣ್ಯಕಾಲಗಳಲ್ಲಿ ಮಾಡುವಂತಹದ್ದು, ದಿನಾಗೂ ಮಾಡದೆ ಆವಾಗ ಆವಾಗ ಮಾಡುವಂತಹ ಕಾರ್ಯ ಕರ್ಮಗಳು ಯಾವ್ದಿದೆ ಅದು ನೈಮಿತ್ಯ ಕರ್ಮ ಅಂತ ಕರೀತಾರೆ. ಕಾಮ್ಯ ಕರ್ಮಗಳಂತ ಹೇಳಿದ್ರೆ ದ್ರವ್ಯ ದೇಶ ಕೋಶ ಇತ್ಯಾದಿಗಳನ್ನು ನಾವೆಲ್ಲ ಉಪಯೋಗಿಸಿಕೊಂಡ ಆಲ್ ಮೆಟೀರಿಯಲ್ ಉಪಯೋಗಿಸಿಕೊಂಡು ನಾವು ಯಜ್ಞಯಾಗಾದಿಗಳನ್ನು ಮಾಡುವಂತಹದ್ದು. ಇವು ಕಾಮ್ಯ ಕರ್ಮಗಳಾದರೂ ಕೂಡ ಅದು ಕಾಮ್ಯ ಅಂದ್ರೆ ಅದು ಕಾಮನದಿಂದ ಒಂದು ಡಿಸೈರ್ ಇಟ್ಕೊಂಡು ಮಾಡುವಂತಹ ಕರ್ಮಗಳಾದ್ರೆ ಡಿಸೈರ್ ಇಟ್ಕೋಬೇಕು ಅಂತ ಅರ್ಥ ಅಲ್ಲ. ಅಂದ್ರೆ ದೋಸ್ ಕರ್ಮಸ್ ಇನ್ ದೇ ಹ್ಯಾವ್ ಇನ್ಹರೆಂಟ್ಲಿ ಡಿಸೈರ್ ಇನ್ಕ್ಲೂಡೆಡ್ ಇನ್ ದೆಮ್. ಅದರಲ್ಲಿ ಅವು ಕಾಮ್ಯ ಕರ್ಮಗಳಾದ್ರೂ ಕೂಡ ಆ ಕಾಮ್ಯ ಕರ್ಮಗಳನ್ನು ಸಹಿತ ಕಾಮನೆ ಇಲ್ಲದೆ ಮಾಡಬಹುದು ಅಂಥೇಳಿ ಅದಕ್ಕೆ ರೋಚಕತ್ವಕ್ಕಾಗಿ ಕಾಮ್ಯವನ್ನು ಕೊಟ್ಟಿದ್ದಾರೆ ಅಂತ ನಾವು ಮುಂಚೆ ಬಹಳ ಸತ್ಯ ಅದನ್ನು ವಿವರಣೆ ಮಾಡಿ ಹೇಳಿದ್ದೀವಿ. ಸೊ ಈ ವಿಧವಾಗಿರುವಂತಹ ಕಾಮ್ಯಕ್ರಮ ಈ ವಿಧವಾಗಿ ನಿತ್ಯ ನೈಮಿತ್ಯ ಕಾಮ್ಯ ಕರ್ಮಗಳಂತೇಳಿ ಮತ್ತು ಅದು ಸಬೀಜ ಕರ್ಮಗಳು ನಿರ್ಬೀಜ ಕರ್ಮಗಳು ಅಂತೇಳಿ ಈ ವಿಧವಾಗಿ ಕರ್ಮಗಳ ವಿಭಾಗ ಅನೇಕ ವಿಧವಾಗಿದೆ. ನಾವು ಮುಂಚೆ ಮುಂಚೆ ಹೋದಾಗ ಈ ವಿಷಯಗಳನ್ನು ಇನ್ನೂ ವಿವರವಾಗಿ ನೋಡೋಣ. ಇಲ್ಲಿ ಮುಖ್ಯವಾಗಿ ನಮಗೆ ಈ ಪದ್ಯದಲ್ಲಿ ಇರುವಂತಹ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಈ ನಾರಾಯಣ ಶಬ್ದಕ್ಕೆ, ಆಮೇಲೆ ಆ ನಾರಾಯಣನ ರೂಪ ಪರಮಾತ್ಮ ತಾನು ವಾಸುದೇವನಾಗಿ ಸಂಕರ್ಷಣನಾಗಿ ಪ್ರದ್ಯುಮ್ನಾಗಿ ಅನಿರುದ್ಧನಾಗಿ ರೂಪಗಳನ್ನು ತಾನು ತಾಳಿದಾಗ ಆ ರೂಪಗಳಿಗೆ ಆ ನಾರಾಯಣ ಶಬ್ದಕ್ಕೆ ಇರುವಂತಹ ನಾರಾಯಣದ ಅರ್ಥವೇ ಆ ಶಬ್ದಗಳಲ್ಲಿ ಕೂಡ ಇದೆ ಅಂಥೇಳಿ ಅದು ಹೇಗೆ ಅನ್ನೋದನ್ನು ನಾವು ಸಂಕ್ಷೇಪವಾಗಿ ನೋಡೋಣ ಅಂತ ಹೇಳಿದ್ದೀವಿ. ಅದನ್ನು ನಾರಾಯಣ ಶಬ್ದದ ಅರ್ಥಗಳನ್ನು ನಾವು ಕೆಲವು ಅರ್ಥಗಳನ್ನು ನೋಡಿದ್ದೀವಿ. ನ ಅರ ಅಯನ ಅಂತೇಳಿ ಅವನು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಚಿತ ಅನ್ನುವ ಅರ್ಥ ಬರುತ್ತೆ. ಅದಾದ ಮೇಲೆ ನಾರಾಯಣ ಅಂತ ಹೇಳಿದರೆ ಇಲ್ಲಿ ನರ ಅಂದ್ರೆ ವಾಯುದೇವರು, ನರ ಸಂಬಂಧನಾದ ವಾಯುದೇವರು, ಆ ವಾಯುದೇವರಿಗೆ ಆಶ್ರಯನಾದ ಕಾರಣದಿಂದ ನಾರಾಯಣ ಅನ್ನುವ ಶಬ್ದ ಅಲ್ಲಿ ವಾಯುದೇವರಿಗೆ ಆಶ್ರಯಭೂತವಾಗಿದೆ. ಅದಾದ ಮೇಲೆ ಅದೇ ಶಬ್ದವು ಕೂಡ ಅನಿರುದ್ಧ, ಅನಿ ಅಂದ್ರೆ ವಾಯುದೇವರ ಅನಪ್ರೇರಣೆ ಅಂತೇಳಿ, ಅಂತಹ ವಾಯುದೇವರು ಆ ವಾಯುದೇವರಿಗೆ ಆಶ್ರಯವಾಗಿರುವಂತಹ ಕಾರಣದಿಂದ ಅನಿರುದ್ಧ ಅಂತಲೂ ಹೆಸರು ಇದೆ. ಈ ವಿಧವಾಗಿ ವಾಯುದೇವರಿಗೆ ಮೂಲಕವಾಗಿ ಹೇಳಿದಂತಹ ಆ ನಾರಾಯಣ ಶಬ್ದಕ್ಕೂ ಅನಿರುದ್ಧ ಶಬ್ದಕ್ಕೂ ಸಾಮ್ಯ ಅರ್ಥ ಅಂದ್ರೆ ಸಿಮಿಲರ್ ಮೀನಿಂಗ್ ನಾವು ನೋಡಬಹುದು. ಅದೇ ವಿಧವಾಗಿ ನಾರಾಯಣ ಪ್ರದ್ಯುಮ್ನ ಅಂತ ತಗೊಂಡ್ರೆ ದ್ಯುತಿ ಅಂದ್ರೆ ಜ್ಞಾನ, ಪ್ರಕರ್ಷವಾದ ದ್ಯುತಿ ಜ್ಞಾನವುಳ್ಳವನು ಅವನು ವಾಯುದೇವರು. ಅಂತಹ ವಾಯುದೇವರಿಗೆ ಆಶ್ರಯಭೂತನಾಗಿದ್ದಾನ ಕಾರಣದಿಂದ ಕೂಡ ಪ್ರದ್ಯುಮ್ನ ಅನ್ನೋ ಶಬ್ದವು ಅದೇ ಅರ್ಥವನ್ನು ಕೊಡುತ್ತೆ. ಅದೇ ವಿಧವಾಗಿ ಸಂಕರ್ಷಣ ಅಂದ್ರೆ ಸಮ್ಯಕ್ ಕಶ್ಯತಿ, ಎಲ್ಲ ಜೀವರಾಶಿಗಳನ್ನು ಅವರವರ ಯೋನಿಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ ವಾಯುದೇವರು, ಮತ್ತು ಅವರು ಕರ್ಮ ಮುಗಿದ ಮೇಲೆ ಹೊರಗೆ ಕರ್ಕೊಂಡು ಬರ್ತಾರೆ. ಆ ಕಾರಣದಿಂದ ಶಂಕರ್ಷಣವು ವಾಯುದೇವರಿಗೆ ಅನ್ವಯವಾಗುತ್ತೆ. ಅಂತಹ ವಾಯುದೇವರಿಗೆ ಆಶ್ರಯಭೂತನಾಗಿದ್ದಾನೆ ಪರಮಾತ್ಮ, ಅದಕ್ಕೆ ಸಂಕರ್ಷ ನಾಮಕ ಪರಮಾತ್ಮ ಆ ಹೆಸರಿನಿಂದ ಕರೆಯಲ್ಪಟ್ಟಿದ್ದಾನೆ. ಸೊ ಅದೇ ಕಾರಣದಿಂದ ಸಂಕರ್ಷಣ ಶಬ್ದವು ನಾರಾಯಣ ಅರ್ಥವನ್ನು ಅಂದ್ರೆ ಇಬ್ಬರೂ ಕೂಡ ವಾಯುದೇವರಿಗೆ ಆಶ್ರಯಭೂತರಾಗಿದ್ದಾರೆ ಅಂತೇಳಿ. ಅದೇ ವಿಧವಾಗಿ ವಾಸುದೇವ ಶಬ್ದ, ವಾಸುದೇವ ಶಬ್ದ ಅನ್ನೋದು ವಾಯುದೇವರಿಗೂ ಅನ್ವಯವಾಗುತ್ತೆ, ನಾರಾಯಣನಿಗೆ ಮುಖ್ಯವಾಗಿ ನಾವು ವಾಸುದೇವಸ್ಯ ಅಪತ್ಯಂಪುಮಾನ್ ಅಂತ ಹೇಳಿ ಪರಮಾತ್ಮನಿಗೆ ವಾಸುದೇವ ಶಬ್ದ ಅನ್ವಯ ಮಾಡೋದು ಪ್ರಸಿದ್ಧವಾದ ಅರ್ಥವನ್ನು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ವಾಸುದೇವ ಅಂದ್ರೆ ವಸಂತಿ ಅಸ್ಮಿನಿತಿ ಅಂದ್ರೆ ಸಮಸ್ತ ಜೀವರಾಶಿಗಳು ಪರಮಾತ್ಮನಲ್ಲಿ ನೆಲೆಸಿದ್ದರಾದ ಕಾರಣದಿಂದ ವಾಸು ಅನ್ನೋದು ಪರಮಾತ್ಮನ ಹೆಸರು. ದೇವ ದೇವಯತಿ ಮೋದಯತಿ ಅಂತ ಆ ಕಾರಣದಿಂದ ವಾಸುದೇವ. ಮುಖ್ಯವಾಗಿ ವಾಸುದೇವದ ಅರ್ಥ ಮೋಕ್ಷಪ್ರದನಾದ ಪರಮಾತ್ಮನ ರೂಪ. ಅದಕ್ಕೆ ಮೂರು ವಿಧ ವಾಸುದೇವ ಅನ್ನುವ ಶಬ್ದವನ್ನು ವಾ ಅಸು ದೇವ ಅಂತ ಬಿಡಿಸಿದ್ರೆ ಮೂರು ಕೂಡ ಮೋಕ್ಷಪ್ರದವಾದ ಅರ್ಥವನ್ನು ಕೊಡುವಂತಹ ಒಂದು ಇದು ಕೂಡ ಇದೆ. ವಾ ಅಂದ್ರೆ ವಾಪಯತಿ, ಪರಮಾತ್ಮ ಏನು ಮಾಡ್ತಾನೆ ಮೋಕ್ಷ ಯೋಗ್ಯ ಜೀವರಾಶಿಗಳಿಗೆ ತನ್ನ ಸ್ವರೂಪವನ್ನು ವಾಪಯತಿ, ಅದನ್ನು ಜ್ಞಾಪಯತಿ, ತಿಳಿಸಿಕೊಡ್ತಾನಾದ ಕಾರಣದಿಂದ ವಾ ಅಂತ ಕರೆಯಲ್ಪಡ್ತಾನೆ ಪರಮಾತ್ಮ. ಆಸು ಅಂತ ಹೇಳಿದೆ, ಆಸ ಅಂದ್ರೆ ಸು ಇಲ್ಲ ವಾ ಸು. ಸು ಅಂದ್ರೆ ಸೃಷ್ಟಿ ಮಾಡುವುದು, ಸು ಅಂದ್ರೆ ಸುವನ ಸೃಷ್ಟಿ, ಸೃಷ್ಟ ಅನ್ನುವ ಶಬ್ದ ಸು ಅನ್ನುವ ಶಬ್ದಕ್ಕೆ. ಅವರಿಗೆ ಮೋಕ್ಷ ಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಡ್ತಾನೆ, ಅಂದ್ರೆ ಆ ಮೋಕ್ಷದ ಕಂಡೀಷನ್ ಸೃಷ್ಟಿ ಮಾಡ್ತಾನೆ. ಆ ಕಾರಣದಿಂದ ಕೂಡ ಸು ಅಂತ ಹೇಳಿದ್ರೆ ಆ ಮುಕ್ತಿ ಯೋಗ್ಯರಾದ ಜೀವರಾಶಿಗಳಿಗೆ ಮೋಕ್ಷ ಪ್ರದಾನ, ಮೋಕ್ಷದ ಸ್ಥಿತಿಯನ್ನು ಸೃಷ್ಟಿ ಮಾಡ್ತಾನೆ ಆದ ಕಾರಣದಿಂದ ಸು ಅನ್ನುವ ಶಬ್ದ. ದೇವ ಅಂತ ಹೇಳಿದ್ರೆ ಆಯಿತು, ಅವರಿಗೆ ಮೊದಲು ಮೋಕ್ಷ ಯೋಗ್ಯರ ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ, ಅದಾದ ಮೇಲೆ ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಾನೆ. ಅಂದ್ರೆ ದೇವ ದೇವಯತಿ ಮೋದಯತಿ ಅಂತ ಹೇಳಿ, ದೇವ ಅನ್ನುವ ಶಬ್ದಕ್ಕೆ ದಿವ್ ಅಂದ್ರೆ ದಿವ್ ಮೋದ ಅನ್ನುವ ಶಬ್ದ, ಮುದ್ ಅನ್ನುವ ಶಬ್ದದಿಂದ. ಸೊ ದಿವ್ ಅಂದ್ರೆ ಮೋದ, ಆನಂದವನ್ನು ಕೊಡುವುದು. ದೇವಯತಿ ಮೋದಯತಿ, ಆ ಮೋಕ್ಷದಲ್ಲಿ ಅವರಿಗೆ ಮೋಕ್ಷದ ಸುಖವನ್ನು ಆನಂದವನ್ನು ಕೂಡ ಕೊಡ್ತಾನೆ. ಆ ಕಾರಣದಿಂದ ಅವನಿಗೆ ದೇವ ಅನ್ನುವ ಶಬ್ದ. ಈ ವಿಧವಾಗಿ ವಾ ಸು ದೇವ, ವಾ ವಾಪಯತಿ ಸು ಷಷ್ಟ ಅಂದ್ರೆ ಸೃಷ್ಟಿ ಅಂದ್ರೆ ಏನು, ಇಲ್ಲಿ ಮೋಕ್ಷದ ಸ್ಥಿತಿಯನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಆನಂದವನ್ನು ಮೋದಯತಿ, ಆ ಕಾರಣದಿಂದ ವಾಸುದೇವ ಅನ್ನೋದು ಪರಮಾತ್ಮನ ಆ ಮೋಕ್ಷಪ್ರದನಾದ ವಾಸುದೇವನ ಆ ಶಬ್ದದ ಒಂದು ವಿಶೇಷ ಅರ್ಥ. ಈ ವಾಸುದೇವ ಅನ್ನುವ ಇನ್ನೊಂದು ಅರ್ಥ ಏನಂದ್ರೆ, ವಾ ಜ್ಞಾನ ರೂಪಿ ಬಲರೂಪಿಯಾದವರು, ಮುಖ್ಯ ಪ್ರಾಣದೇವರು ಅವರು. ಅಸು ಅಂದ್ರೆ, ಅಸು ಅಂದ್ರೆ ಪ್ರಾಣ, ವಾ ಅಸು ಜ್ಞಾನ ಬಲರೂಪಿಯಾದ ಅಸು ಮುಖ್ಯ ಪ್ರಾಣದೇವರಿಗೆ ದೇವ ಆ ಇಲ್ಲ ಮುಖ್ಯ ಪ್ರಾಣದೇವರಿಂದ ದಿವ್ ಅಂದ್ರೆ ಸ್ತುತವಂತೇಳಿ, ಅವರಿಂದ ಆ ವಾಸು ಮುಖ್ಯ ಪ್ರಾಣದಿಂದ ಸ್ತುತಿಸಲ್ಪಡ್ತಾನಾದ ಕಾರಣದಿಂದ ವಾಸುದೇವ ಅಂತ. ಇಲ್ಲ ವಾಸು ಅಂದ್ರೆ ಮುಖ್ಯ ಪ್ರಾಣದೇವರು, ಅವರಿಗೆ ದೇವ ಅಂದ್ರೆ ಅವರಿಗೆ ಕೂಡ ದೇವನಾಗಿದ್ದಾನೆ, ಅಂದ್ರೆ ಅವರಿಗೂ ಮೀ ಅವನ ಆ ಮುಖ್ಯ ಪ್ರಾಣದೇವರ ರಕ್ಷಕನಾಗಿದ್ದಾನ ಆ ಕಾರಣದಿಂದ ವಾಸುದೇವ ಅಂತ. ಈ ವಿಧವಾಗಿ ವಾಸುದೇವ ಶಬ್ದ ಕೂಡ ಪರಮಾತ್ಮನಿಗೆ ಮುಖ್ಯ ಪ್ರಾಣನ ರಕ್ಷಕ ಅನ್ನುವ ಅರ್ಥದಲ್ಲಿ, ವಾಸುದೇವ ಶಬ್ದವೇ ಮುಖ್ಯ ಪ್ರಾಣವನ್ನು ತಿಳಿಸುವಂತಹ ಒಂದು ಸಮಾಚಾರವನ್ನು ಕೂಡ ನಮಗೆ ಸುಮಧ್ವಿಜಯದಲ್ಲಿ ಮಧ್ವಾಚಾರ್ಯರಿಗೆ ವಾಸುದೇವ ಅಂತ ತಾಯಿ ತಂದೆ ಹೆಸರಿಟ್ಟಾಗ ಸಾರ್ಥಕವಾಗಿದೆ ನಾಮ. ಯಾಕಂದ್ರೆ ವಾಸುದೇವ ಅನ್ನುವ ಶಬ್ದ ಮುಖ್ಯ ಪ್ರಾಣರನ್ನು ಕೂಡ ಅಂದ್ರೆ ಪ್ರಮುಖತಃ ಮುಖ್ಯವಾಗಿ ಪರಮಾತ್ಮನನ್ನು ವರ್ಣನೆ ಮಾಡಿದ್ರು ಕೂಡ ಸೆಕೆಂಡರಿ ಮೀನಿಂಗ್ ನಲ್ಲಿ. ಸೊ ಸೆಕೆಂಡರಿ ಮೀನಿಂಗ್ ನಲ್ಲಿ ಮುಖ್ಯ ಪ್ರಾಣದೇವರನ್ನು ಹೇಳುತ್ತೆ, ಫಸ್ಟ್ ಪ್ರೈಮರಿ ಮೀನಿಂಗ್ ಪರಮಾತ್ಮನನ್ನೇ ಹೇಳುತ್ತೆ ವಾಸುದೇವ. ಒಂದೊಂದು ಶಬ್ದಕ್ಕೆ ಕೂಡ ಅನಂತ ಅರ್ಥಗಳಿವತ್ತೆ. ಸೊ ಈ ವಾಸುದೇವ ಶಬ್ದ ಮುಖ್ಯವಾಗಿ ಪರಮಾತ್ಮನನ್ನು ವರ್ಣನೆ ಮಾಡಿದರೂ ಕೂಡ ಸೆಕೆಂಡರಿ ಮೀನಿಂಗ್ ನಲ್ಲಿ ಅದು ಮುಖ್ಯ ಪ್ರಾಣದೇವರು ವಾಯುದೇವರನ್ನು ವರ್ಣನೆ ಮಾಡುತ್ತೆ. ಹೇಗೆ ಅಂದ್ರೆ ವಾ ಜ್ಞಾನರೂಪಿ ವಲರೂಪಿ ಆದಂತಹ ಆಸು ಮುಖ್ಯ ಪ್ರಾಣದೇವರು, ಆ ಕಾರಣದಿಂದ ವಾಸುದೇವ ಮುಖ್ಯ ಪ್ರಾಣದೇವರನ್ನ ಅನ್ನುವಂತಹ ದೇವರು. ಈ ವಾಸುದೇವ ಅನ್ನೋ ಶಬ್ದ ವಾಸು ಇತಿ ದೇವ ಇಲ್ಲ ದೇವ ದಿವ್ ಅಂತ ದಿವ್ ಕ್ರೀಡಾಯ ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣದೇವರು ಸ್ವತಂತ್ರವಾಗಿ ಏನು ಕ್ರೀಡಾ ಮಾಡದೇ ಇದ್ದರೂ ಕೂಡ ಪರಮಾತ್ಮನ ಆಜ್ಞೆಯಂತೆ ಜೀವರಾಶಿಗಳಲ್ಲಿ ನಿಂತು ಚೇಷ್ಟಾಪ್ರದರಾಗಿದ್ದಾರಾದ ಕಾರಣದಿಂದ ಅವರಿಗೂ ದೇವ ಶಬ್ದ ಅನ್ವಯವಾಗಿದೆ. ವಾಸುದೇವ ಅಂತ ಹೇಳಿದು ಅದು ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರಿಗೆ ಅಂತಹ ವಾಸುದೇವತ್ವವನ್ನು ಕೊಟ್ಟಿದ್ದಾರಾದ ಕಾರಣದಿಂದ ಪರಮಾತ್ಮನಿಗೆ ಮುಖ್ಯ ಅರ್ಥದಲ್ಲಿ ವಾಸುದೇವ ಅನ್ನುವ ಶಬ್ದ ಅನ್ವಯವಾಗುತ್ತೆ. ಈ ವಿಧವಾಗಿ ಮುಖ್ಯ ಪ್ರಾಣ ರಕ್ಷಕರಾದ ಆ ವಾಸುದೇವ ಶಬ್ದವು ನಾರಾಯಣ ಶಬ್ದ, ನರ ಅಂದ್ರೆ ವಾಯುದೇವರು, ಆ ವಾಯುದೇವರಿಗೆ ಅಯನ ಆಶ್ರಯವಾಗಿದ್ದಾರಾದ ಕಾರಣದಿಂದ ನಾರಾಯಣ. ಈ ವಿಧವಾಗಿ ನಾರಾಯಣ ಶಬ್ದವು ವಾಸುದೇವ ಶಬ್ದವು ಎರಡೂ ಕೂಡ ವಾಯುದೇವರ ಆಶ್ರಯತ್ವಕ್ಕೆ ಹೇಳುವಂತಹ ಕಾರಣದಿಂದ ಈ ಐದು ಶಬ್ದಗಳು ಕೂಡ ಸಮಾನಾರ್ಥಕವಾಗಿದೆ. ಆ ಕಾರಣದಿಂದ ಇವೆಲ್ಲವೂ ಕೂಡ ಪರಮಾತ್ಮ ವಾಚಕವಾದ ಶಬ್ದಗಳು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಈ ವಿಧವಾಗಿ ಹೇಳಿದ ಮೇಲೆ ಈ ಪದ್ಯದಲ್ಲಿ ಹೇಳುವಂತಹ ನಾವು ನೋಡಿದ ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಳರೂಪ ಅನ್ನುವ ಶಬ್ದ, ಅದರಲ್ಲಿ ಹೇಳಿದ ಪರಮಾತ್ಮನ ಪಂಚರೂಪವನ್ನು ನಾವು ನೋಡಿದ್ದಾಯ್ತು. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ಈ ಕಾರ್ಯಕಾರಣ ರೂಪಗಳ ವಿವರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಐದು ಕಾರಣ ರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವವು ಆರೈದು ರೂಪದಿ ರಮಿಸುತಿಪ್ಪನು ಈ ಚರಾಚರದಿ ಭೇದವಜ್ಜಿತ ಮೂರ್ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಿಟ್ಟು ಎಲ್ಲರನ ಸಂತೈಪ ಸರ್ವಜ್ಞ ಅಂತ ಹೇಳಿ. ಸರ್ವಜ್ಞನಾದ ಪರಮಾತ್ಮ ಅವನು ಸರ್ವಜ್ಞ, ಸರ್ವವನ್ನು ತಿಳಿದವನು ಸರ್ವಜ್ಞ. ಸರ್ವಜ್ಞನಾದ ಪರಮಾತ್ಮ ಅವನು ಎಲ್ಲೆಲ್ಲಿ ಏನೇನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಕಾರಣ ರೂಪವನ್ನು ಹೇಳ್ತಾ ಇದ್ದಾರೆ. ಐದು ಕಾರಣ ರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವ ಅಂತ ಹೇಳಿ ಐದು ಕಾರಣ ರೂಪ ಮುಂಚೆ ಹೇಳಿದ್ದಾಯ್ತು. ಈ ವಿಧವಾಗಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಅನ್ನುವ ಐದು ಕಾರಣ ರೂಪಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಪ್ಪತ್ತೈದು ಕಾರ್ಯಗಳು, ಏನ್ ಇಪ್ಪತ್ತೈದು ಅಂತ ಹೇಳಿದ್ರೆ ನಮಗೆ ಪಂಚರೂಪಾತ್ಮಕನೇ ನಾವು ಮುಂಚೆ ಮಂಗಳಾಚರಣೆ ಪಂಚವಿಂಶತಿ ತತ್ವ ತರ 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 ತಮ ಪಂಚಿಗಳನ್ನು ಪೇಳ್ದ ಭಾವಿ ವಿರಿಂಚಿ ನಿಪಾನಂದ ತಿತ್ತರ ಅಂತ ಹೇಳಿ ಅಲ್ಲಿ ಹೇಳಿದ್ದೀವಿ. ಅಲ್ಲಿ ಪಂಚವಿಂಶತಿ ತತ್ವ ಅಂತ ಹೇಳಿದ್ವಿ. ಇಪ್ಪತ್ತೈದು ತತ್ವಗಳು, ಏನು ಇಪ್ಪತ್ತೈದು ತತ್ವಗಳು ಅಂತ ಹೇಳಿದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಅಷ್ಟೇ ಅಲ್ಲದೆ ಅದಾದ ಮೇಲೆ ನಮಗೆ ಆ ಬುದ್ಧಿ, ಅಹಂಕಾರ, ಮನಸ್ಸು, ಅವ್ಯಕ್ತತ್ವ ಅನ್ನುವಂತಹ ಈ ನಾಲ್ಕು ತತ್ವಗಳು, ಇಪ್ಪತ್ನಾಲ್ಕು ತತ್ವಗಳು, ಅದಾದ ಮೇಲೆ ಜೀವ ಅನ್ನೋದು 25ನೇ ತತ್ವ ತಗೊಂಡ್ರೆ ಈ ವಿಧವಾಗಿ 25 ತತ್ವಗಳು. ಈ 25 ತತ್ವಗಳನ್ನು ನಮಗೆ ಪರಮಾತ್ಮ ಆ 25 ತತ್ವಗಳ ಒಳಗೆ ನಿಯಾಮಕನಾಗಿ ಅವನ ನಿಯಾಮಕ ರೂಪಗಳಿವೆ. ಸೊ ಈ ಪಂಚವಿಂಶತಿ 25 ತತ್ವಗಳ ಒಳಗೆ ಅವು ಕಾರ್ಯಗಳು, ಕಾರಣಗಳು, ಕಾರ್ಯಗಳು, ತಾನು ಕಾರಣ ರೂಪಗಳಾಗಿ ಇಲ್ಲಿ ಕಾರ್ಯ ಏನು. ಈ ಅಷ್ಟೇ ಅಲ್ಲದೆ ಈ ಕಾರ್ಯಕಾರಣಗಳನ್ನೋದು ನಮಗೆ ಸೂಕ್ಷ್ಮ ಸೃಷ್ಟಿಯಲ್ಲಿ ಕೂಡ ಬರುವಂತಹದ್ದು. ಮೊದಲು ಸೂಕ್ಷ್ಮ ಸೃಷ್ಟಿಗೆ ನಮಗೆ ಸೂಕ್ಷ್ಮ ಸೃಷ್ಟಿ ಅಂತ ಹೇಳಿದರೆ ಅನಿರುದ್ಧ ಶರೀರ ಮಾತ್ರ ಬರುವಷ್ಟುವರೆಗೂ ಇರುವಂತಹ ಸೃಷ್ಟಿ. ಅದಾದ ಮೇಲೆ ಅನಿರುದ್ಧ ಶರೀರ ಬಂದ ಮೇಲೆ ನಮಗೆ ಸ್ಥೂಲ ಸೃಷ್ಟಿ ಆಗುತ್ತೆ. ಸ್ಥೂಲ ಸೃಷ್ಟಿ ಆದ ಮೇಲೆ ಈ ಸ್ಥೂಲ ಸೃಷ್ಟಿಯಲ್ಲಿ ನಮಗೆ ಸ್ಥೂಲ ದೇಹಾದಿಗಳು ಇವೆಲ್ಲ ಬರುತ್ತೆ. ಸೊ ಈ ಸೂಕ್ಷ್ಮ ಸ್ಥೂಲ ಸೃಷ್ಟಿಗಳಲ್ಲಿ ಕೂಡ ನಮಗೆ ಕಾರ್ಯಕಾರಣಗಳ ಒಂದು ವಿವರಣೆ ಬರುತ್ತೆ. ಏನಂತ ಹೇಳಿದ್ರೆ ಸೂಕ್ಷ್ಮ ಸೃಷ್ಟಿಗೆ ಬೇಕಾಗಿದ್ದು ಲಿಂಗದೇಹವೇ ನಮಗೆ ಅದು ಕಾರಣವಾಗಿರುತ್ತೆ. ಲಿಂಗದೇಹದಿಂದ ಆಗುತ್ತೆ ಸೃಷ್ಟಿ ಆಗುತ್ತೆ. ಅದಾದ ಮೇಲೆ ಸ್ಥೂಲ ಸೃಷ್ಟಿಯಲ್ಲಿ ಬಂದಾಗ ನಮಗೆ ಸ್ಥೂಲ ಸೃಷ್ಟಿಗೆ ಜಡ ಪ್ರಕೃತಿ, ಮೂಲ ಪ್ರಕೃತಿಯ ಅದೇ ಅದಕ್ಕೆ ಕಾರಣವಾಗಿದೆ. ಅದರ ಮೂಲಕವಾಗಿ ಜಡ ಸೃಷ್ಟಿ ಆಗುತ್ತೆ. ಸೊ ಈ ವಿಧವಾಗಿ ಕಾರಣ ಕಾರ್ಯ ಒಂದು ಈ ಜಗತ್ತು ಪ್ರಪಂಚವೆಲ್ಲ ಕೂಡ ಅದು ನಮಗೆ ಆದ ಮೇಲೆ ಅದು ಕಾರ್ಯವಾಗಿದೆ. ಸೊ ಕಾರಣ ಕಾರ್ಯ ಆಗುತ್ತೆ ಮತ್ತು ಅದು ಇನ್ನೊಂದಕ್ಕೆ ಕಾರಣ ಆಗುತ್ತೆ. ಈ ಕಾರಣ ಕಾರ್ಯ ಅನ್ನೋದು ಚೈನ್ ಪ್ರಾಸೆಸ್ ಇದ್ದಂತೆ. ಸೊ ಒಂದರ ಕಾರಣ ಒಂದರ ಮೂಲಕವಾಗಿ ಇನ್ನೊಂದು ಎ ಇಂದ ಬಿ ಬಂದ್ರೆ ಎ ಅನ್ನೋದು ಕಾರಣ, ಬಿ ಕಾರ್ಯ ಆಗುತ್ತೆ. ಆ ಬಿ ಇಂದ ಸಿ ಬಂದ್ರೆ ಬಿ ಸಿಗೆ ಕಾರಣವಾಗುತ್ತೆ, ಸಿ ಕಾರ್ಯವಾಗುತ್ತೆ. ಈ ವಿಧವಾಗಿ ಕಾರಣ ಕಾರ್ಯಭಾವ ಒಂದು ಚೈನ್ ಪ್ರಾಸೆಸ್ ತರ ನಡೆಯುತ್ತೆ. ಈ ವಿಧವಾಗಿ ನಮಗೆ ಸ್ಥೂಲ ಸೂಕ್ಷ್ಮ ಎಲ್ಲದರಲ್ಲಿ ಕೂಡ ಕಾರಣ ಕಾರ್ಯಭಾವಗಳಿದೆ. ಈ ಎಲ್ಲ ಸೃಷ್ಟಿಗಳಲ್ಲಿ ಕೂಡ ಕಾರಣ ಕಾರ್ಯ ಎಲ್ಲದರೊಳಗೆ ಮುಖ್ಯವಾಗಿ ಇಲ್ಲಿ ಮುಖ್ಯಾಂಶ ಏನಂತ ಹೇಳಿದ್ರೆ ಪರಮಾತ್ಮ ಎಲ್ಲದರೊಳಗೆ ಕೂಡ ಕಾರಣಗಳಲ್ಲಿಯೂ ಕಾರ್ಯಗಳಲ್ಲಿಯೂ ತಾನು ವ್ಯಾಪ್ತನಾಗಿದ್ದಾನೆ. ಸೊ ಕಾರ್ಯಕಾರಣ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಕರ್ಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹ ಅಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಕರ್ಣಂ ಕಾರಣಂ ಕರ್ತ ಅಂತೇಳಿ, ಅವನೇ ಕರ್ಣವು ಉಪಕರಣವಾಗಿದ್ದಾನೆ ಅಂದ್ರೆ ಮೂಲಭೂತವಾದ ಕಾರಣವೂ ಆಗಿದ್ದಾನೆ. ಅದು ಕರ್ಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹ ಅಂತೇಳಿ, ಕರ್ತವು ತಾನೇ ಆಗಿದ್ದಾನೆ, ಕಾರ್ಯವೂ ತಾನೇ ಆಗಿದ್ದಾನೆ. ಸೊ ಈ ವಿಧವಾಗಿ ಕಾರಣ ಕಾರ್ಯ ಕರ್ತ ಎಲ್ಲವೂ ತಾನೇ ಆಗಿದ್ದಾನೆ. ಅದನ್ನೇ ಅದೇ ಮುಂಚಿನ ಪದ್ಯದಲ್ಲಿ ಕೂಡ ಅದೇ ವಿಷಯ ವಿವರ ಬರುತ್ತೆ. ಈ ವಿಧವಾಗಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, 5 ಕಾರಣ ರೂಪ, 25 ಕಾರ್ಯಗಳು, ಈ ವಿಧವಾಗಿ ಕಾರಣ ಕಾರ್ಯಗಳ ಎಲ್ಲದರ ಒಳಗೂ ತಾನು ಇದ್ದಾನೆ. ಇದು ಒಟ್ಟಿಗೆ ಏನಾಯ್ತು, 5 + 25 = 30 ರೂಪಗಳಾಯಿತು. ಅದನ್ನೇ ಹೇಳ್ತಾ ಇದ್ದಾರೆ 6 5 ರೂಪದಿ, 6 6 × 5 = 30. ಈ ವಿಧವಾಗಿ 5 25 ಒಟ್ಟಿಗೆ 30, ಈ 30 ರೂಪಗಳು 6 5 ರೂಪದಿ. ಈ 30 ರೂಪಗಳಿಂದ ರಮಿಸುತ್ತಿಪ್ಪನು ತಾನು ರಮಣ ಮಾಡ್ತಾ ಇದ್ದಾನೆ. ತಾನು ಎಲ್ಲ ಈ ಚರಾಚರದಿ ಈ ಸಮಸ್ತ ಜಗತ್ತಿನಲ್ಲಿ ಚರ ಅಚರ ಜಗತ್ತಿನಲ್ಲಿ ತಾನು ಎಲ್ಲಾ ಕಡೆ ರಮಣ ಮಾಡ್ತಾ ಇದ್ದಾನೆ, ವ್ಯಾಪ್ತನಾಗಿದ್ದಾನೆ. ತಾನು ಎಲ್ಲ ವಿಧದಲ್ಲಿ ಇಷ್ಟು ರೂಪಗಳನ್ನು ಧಾರಣೆ ಮಾಡಿದರೂ ಕೂಡ ಈ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ತಾರತಮ್ಯ ಇಲ್ಲ, ಭೇದ ವರ್ಜಿತ ಅಂದ್ರೆ ಎಲ್ಲವೂ ಸಮಾನ ಶಕ್ತಿ ಉಳ್ಳ ರೂಪಗಳೇ. ಏನ್ರಿ ಈ ರೂಪಕ್ಕಿಂತ ಆ ರೂಪಗಳು ಜಾಸ್ತಿ ಕಮ್ಮಿ ಅಂತ ಕೆಲವು ಜನ ಅಪೋಹ ಪಡ್ತಾರೆ. ಅದು ಸರಿಯಿಲ್ಲ. ಯಾಕೆಂದ್ರೆ ಪರಮಾತ್ಮ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಅಂತ ಹೇಳಿದಂತೆ ಎಲ್ಲ ರೂಪಗಳಲ್ಲಿಯೂ ಕೂಡ ಅವನು ಪೂರ್ಣನಾಗಿದ್ದಾನೆ. ಅವನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಯಾವ ಭೇದವೂ ಇಲ್ಲ. ಅದಕ್ಕೆ ಸ್ವಗತ ಭೇದ ವಿವರ್ಜಿತ ಅಂತ ಪರಮಾತ್ಮನಿಗೆ ಹೆಸರು. ಈ ವಿಧವಾಗಿ ಭೇದವರ್ಜಿತ, ತನ್ನ ರೂಪಗಳಲ್ಲಿ ಭೇದವೇ ಇಲ್ಲದೆ ಇರುವಂತಹ ಆ ಪರಮಾತ್ಮ ಮೂರ್ ಜಗತ್ ಜನ್ಮಾಧಿಕಾರಣ. ಮೂರು ಜಗಗಳಿಗೆ ಅಂದ್ರೆ ಮೂರು ಜಗಗಳು, ಮೂರು ಕೆಲವು ಕಡೆ 7 ಪ್ರಪಂಚ ಅಂತ ಹೇಳ್ತಾರೆ, ಕೆಲವು 14 ಚತುರ್ದಶ ಭುವನ, 14 ಲೋಕಗಳು ಅಂತ ಹೇಳ್ತಾರೆ, ಕೆಲವು ಕಡೆ 3 ಲೋಕ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದ್ರೆ ಅದು ವಿವಕ್ಷಾ ಭೇದದಿಂದ ನಾವು ತಿಳ್ಕೋಬೇಕು. 14 ಲೋಕ ಅಂತ ಹೇಳಿದಾಗ 7 ಊರ್ಧ್ವ ಲೋಕಗಳು, 7 ಅಧೋ ಲೋಕಗಳನ್ನ ಹೇಳ್ತಾರೆ. ಇಲ್ಲ 3 ಲೋಕಗಳು ಅಂತ ಹೇಳಿದಾಗ ಎಲ್ಲ ಊರ್ಧ್ವ ಲೋಕಗಳು, 1 ಮಧ್ಯ ಲೋಕಗಳು, 1 ಅಧೋ ಲೋಕಗಳು ಅಂತ ಹೇಳಿ, ಅಪ್ಪರ್ ಮಿಡಲ್ ಅಂಡ್ ಲೋಯರ್ ಅಂತ ಹೇಳಿ ಈ ವಿಧವಾಗಿ 3 ಲೋಕಗಳನ್ನು ತಗೊಂಡಾಗ ಸೊ ಹೌ ವಿ ಮೇಕ್ ದ ಡಿವಿಷನ್ ಅನ್ನೋದು. ಸೊ ಡಿಫರೆಂಟ್ ವೇಸ್ ಆಫ್ ಡಿವೈಡಿಂಗ್ ದ ಥಿಂಗ್ಸ್. ಒಟ್ಟಿಗೆ ಸಮಸ್ತ ಪ್ರಪಂಚವು ಅಂದ್ರೆ ಸಮಸ್ತ ಚರಾಚರ ಜಗತ್ತು ಕೂಡ ಅವನಿಗೆ ಎಲ್ಲದಕ್ಕೂ ಕೂಡ ಜಗತ್ ಜನ್ಮಾಧಿಕಾರಣ, ಎಲ್ಲದಕ್ಕೂ ಕೂಡ ಜನ್ಮ ಆದಿಕಾರಣ, ಎಲ್ಲದರ ಸೃಷ್ಟಿಗೂ ತಾನು ಮೂಲ ಕಾರಣನಾಗಿದ್ದಾನೆ, ಮೂಲಭೂತನಾಗಿದ್ದಾನೆ, ಮುಕ್ತಿದಾಯಕ. ಅವನು ಮೋಕ್ಷಪ್ರದಾಯಕನಾಗಿದ್ದಾನೆ. ಮೋಕ್ಷಪ್ರದಾಯಕನಾಗಿ ಸ್ವ ಉದರದೊಳು ಇಟ್ಟು ಎಲ್ಲರನ್ನ, ತನ್ನ ಹೊಟ್ಟೆ ಒಳಗೆ ಎಲ್ಲರನ್ನು ಇಟ್ಟಿದ್ದಾನೆ. ಪರಮಾತ್ಮನ ಹೊಟ್ಟೆ ಒಳಗೆ ಇದೆ ಎಲ್ಲರು, ಎಲ್ಲರ ಒಳಗೂ ಪರಮಾತ್ಮ ಇದ್ದಾನೆ. ಇದು ಅವನ ಒಂದು ವಿಲಕ್ಷಣತ್ವ. ಅಂದ್ರೆ ಅವನು ಎಲ್ಲರನ್ನು ತನ್ನ ಒಳಗಿಟ್ಟುಕೊಂಡಿದ್ದಾನೆ, ಎಲ್ಲರ ಒಳಗೂ ತಾನು ಮತ್ತು ಇದ್ದಾನೆ. ಈ ವಿಧವಾಗಿ ಸ್ವ ಉದರದೊಳು ಇಟ್ಟು ಎಲ್ಲರನ್ನ ಸ್ವಂತೈಪ ಎಲ್ಲರನ್ನು ಕಾಪಾಡ್ತಾನೆ, ಎಲ್ಲರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅವನು ಇಷ್ಟು ಸ್ವತಂತ್ರನಾಗಿರುವ ಕಾರಣದಿಂದ ಅವನು ಎಲ್ಲವನ್ನು ತಾನೇ ಸ್ವಯವಾಗಿ ಮಾಡ್ತಾನೆ. ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ಸರ್ವಜ್ಞನಾದ ಆ ಪರಮಾತ್ಮ ಈ ವಿಧವಾಗಿ ಎಲ್ಲವನ್ನೂ ಕೂಡ ತಾನಾಗಿ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಇದು ಸೋ ಐದು ಕಾರಣರೂಪ 25 ಕಾರ್ಯಗಳೆನಿಸುವವು ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಭೇದವರ್ಜಿತ ಮೂರ್ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳು ಇಟ್ಟು ಎಲ್ಲರನ್ನ ಸಂತೈಪ ಸರ್ವಜ್ಞ ಅನ್ನೋದು ಇದು ಎರಡನೇ ಪದ್ಯ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೂರನೇ ಪದ್ಯ ಕಾರ್ಯಕಾರಣ ಕರ್ತೃಗಳು ಸ್ವಭಾರಿರಿಂದೊಳಗೂಡಿ ಕಪಿಲಾಚಾರ್ಯ ಕೀಡಿಸಿಪ್ಪ ತನ್ನೊಳು ತಾನೆ ಸ್ವೇಚ್ಛೆಯಲ್ಲಿ ಪ್ರೇರಿಯನಲ್ಲೇ ರಮಾಬ್ಜಭವ ಭವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವ ತತಿಯನು ಅನುದಿನದಿ ಎನ್ನುವ ಮೂರನೇ ಪದ್ಯವನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಇಲ್ಲಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವಾತ್ ಕರೋಮಿ ಇತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರಾಣಿ ಶಿಕ್ಷಣಾರ್ಪಣಮಸ್ತು. ನಾರಾಯಣ.